ಭಾಷೆಯಲ್ಲಿ ಚಾಲ್ತಿಯಲ್ಲಿದೆ. ಈ ಶಬ್ದದ ಕನ್ನಡದ ಅನುವಾದವನ್ನು ಅಕಸ್ಮಾತ್ ನಾವು ಒಂದು ಡಿಕ್ಷನರಿಯಲ್ಲೋ ಗೂಗಲ್ ಟ್ರಾನ್ಸ್ಲೇಟರ್ನಲ್ಲಿಯೋ ಹಾಕಿದಾಗ ಕನ್ನಡ ಮತ್ತು ಅಥವಾ ಹಿಂದಿ ಈ ಅನುವಾದ ಮಾಡಿದರೆ ಸಿಗುವ ಅನುವಾದಿತ ಅರ್ಥಗಳು ಎಷ್ಟಿವೆನೋ ಅವೆಲ್ಲವುಗಳನ್ನು ಸಮೀಕರಿಸಿ ಅವೆಲ್ಲವನ್ನು ಒಳಗೊಂಡಂಥ ವ್ಯಕ್ತಿತ್ವ, ಜೀವನ, ಆ ವ್ಯಕ್ತಿಗಳ ಮಾತು ಇವು ನಂತರ ಮೇಲ್ಪಂಕ್ತಿಯಾಗಿ ಉದಾಹರಣೆಗಳಾಗಿ ಶಾಶ್ವತವಾಗಿ ಸ್ಥಾಪಿತವಾಗಿ ಬಿಡುತ್ತೆ ಅಂತ ಒಂದು ಲೇಖನದಲ್ಲಿ ಬರೆದಿತ್ತು. ಉತ್ತರ ಪ್ರದೇಶದ ಮಥುರಾ ಹತ್ತಿರದ ಚಿಕ್ಕ ಗ್ರಾಮ ಚಂದ್ರಭಾನ ಇಂತಹ ವ್ಯಕ್ತಿತ್ವದ ಸಾತ್ವಿಕ ಶಕ್ತಿಯ ಜನ್ಮಕ್ಕೆ ಸಾಕ್ಷಿಯಾಗಿ ನಿಂತಹ ಗ್ರಾಮ. 1916 ಸೆಪ್ಟೆಂಬರ್ 25 ತಾರೀಕು ಪಂಡಿತ್ ದೀನ್ ದಯಾಳಜಿಯವರ ಜನ್ಮ ಈ ಗ್ರಾಮದಲ್ಲಿ ಆಗುತ್ತೆ. ನಾವೆಲ್ಲರೂ ದೀನ್ ದಯಾಳಜಿಯವರ ಹೆಸರನ್ನು ಕೇಳಿರ್ತೇವೆ. ಏಕಾತ್ಮ, ಮಾನವ ದರ್ಶನ, ಆರ್ಥಿಕ ಅಧ್ಯಾತ್ಮ, ಹೀಗೆ ಒಂದಿಲ್ಲೊಂದು ಸಂಗತಿಯಲ್ಲಿ ದೀನ್ ದಯಾಳಜಿಯವರ ಹೆಸರನ್ನು ನಾವು ಸಂಘದ ಕಾರ್ಯಕರ್ತರು ಸಾಮಾನ್ಯವಾಗಿ ಕೇಳಿರ್ತೇವೆ. ದೀನ್ ದಯಾಳಜಿಯವರ ಜನ್ಮದ 4 ವರ್ಷದ ನಂತರ 1920 ಇಸ್ವಿ ನವೆಂಬರ್ 10 ತಾರೀಕು ಬಾಪುರಾವ್ ಮತ್ತು ಜಾನಕಿ ದೇವಿ ದಂಪತಿಗಳಿಗೆ ಪುತ್ರೋತ್ಸವ ಮಾನ್ಯ ದತ್ತೋಪಂತ ಠೇಂಗ್ಡಿಜಿಯವರು ಮಹಾರಾಷ್ಟ್ರದ ಆರ್ವಿ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಈ ದಂಪತಿಗಳಿಗೆ ಕೊಡ್ತಾರೆ. ಪಂಡಿತ್ಜಿಯವರ ಜನ್ಮದ ಸ್ಥಾನ ಬೇರೆ, ದತ್ತೋಪಂತ್ಜಿಯವರ ಜನ್ಮದ ಸ್ಥಾನವೂ ಬೇರೆ, ರಾಜ್ಯನೂ ಬೇರೆ, ಭಾಷೆ ಬೇರೆ, ಎಲ್ಲ ಬೇರೆ ಬೇರೆ ಇದ್ರೂ ಕೂಡ ಇವರಿಬ್ಬರ ಧ್ಯೇಯದ ಕಡೆಗಿನ ಪ್ರಯಾಣ ಏನಿದೆ ಅದು ಒಂದೇ ದಾರಿಯಾಗಿತ್ತು. ಇವರಿಬ್ಬರ ಅಂತಿಮ ಗುರಿ ಒಂದೇ, ಎರಡರಲ್ಲಿಯೂ ವ್ಯತ್ಯಾಸ ಏನು ಇದ್ದಿಲ್ಲ. ಹಾಗಾದರೆ ಒಂದು ಕಡೆ ಪಂಡಿತ್ ದೀನದಯಾಳಜಿಯವರು ಯಾವ ಧ್ಯೇಯವನ್ನು ನಂಬಿಕೊಂಡಿದ್ದು, ಯಾವ ಧ್ಯೇಯದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ರೋ ಆ ಧ್ಯೇಯಕ್ಕೆ ಒಂದು ಲಾಜಿಕಲ್ ಟರ್ನ್ ಅಂತೇಳಿ ನಾವು ಕರಿತೀವಿ, ಅಥವಾ ತಾರ್ಕಿಕ ದಿಸೆ, ತಾರ್ಕಿಕ ಸಪೋರ್ಟ್. ಆ ತಾರ್ಕಿಕ ಮತ್ತು ತಾತ್ವಿಕ ಅಡಿಪಾಯವನ್ನು ಪಂಡಿತ್ಜಿಯವರು ಅಡಿಪಾಯವನ್ನು ಹಾಕಿದರೆ ಮೊನ್ನೆ ದತ್ತೋಪಂತ ಠೇಂಗ್ಡಿಜಿಯವರು ಆ ಧ್ಯೇಯವನ್ನು ಅನುಭವಿಸಿ ಜೀವಿಸಿ ಪ್ರಾತ್ಯಕ್ಷಿಕವಾಗಿ ಉದಾಹರಣೆಯಾಗಿ ತಮ್ಮನ್ನೇ ತಾವು ಉದಾಹರಣೆಯನ್ನಾಗಿ ಮಾರ್ಪಡಿಸಿಕೊಂಡಂಥ ವ್ಯಕ್ತಿತ್ವ ದತ್ತೋಪಂತ ಠೇಂಗ್ಡಿಜಿಯವರು. ಹೀಗಾಗಿ ಸಮಾಜದಲ್ಲಿ ಸ್ವಾಭಾವಿಕವಾಗಿ ಇಂತಹ ವ್ಯಕ್ತಿಗಳ ಮಾತಿನ ಪ್ರಭಾವ, ಮಾತುಗಳು ಸಮಾಜದಲ್ಲಿ ಒಳ್ಳೆಯ ಪರಿಣಾಮವನ್ನು ಬೀರಲಿಕ್ಕೆ ಶಕ್ಯ ಇದೆ. ನಮ್ಮ ದುರ್ದೈವ ಅನ್ಬೇಕು ಅಥವಾ ಇದು ಸ್ವಾಭಾವಿಕನೂ ಕೂಡ, ನಮ್ಮ ಹಿಂದಿನ ತಲೆಮಾರಿನವರು ದತ್ತೋಪಂತ್ಜಿಯವರ ಅಥವಾ ಪಂಡಿತ್ಜಿಯವರ ಅನೇಕ ಬೌದ್ಧಿಕಗಳನ್ನು ಕೇಳಿರಬಹುದು, ನಮಗೆ ಆ ಪುಣ್ಯ ಲಭಿಸಿಲ್ಲ. ಆದರೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಅನಿಸೋದು ಅಥವಾ ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿಯೂ ಕೂಡ ದತ್ತೋಪಂತ್ಜಿಯವರ ಆ ಕೆಲಸ ಶಾಶ್ವತವಾಗಿ ನಮ್ಗೆ ಗೊತ್ತಿಲ್ಲದೇನೋ ಅಥವಾ ಗೊತ್ತಿಲ್ಲದೇನೋ ಅಥವಾ ಗೊತ್ತಿದ್ದು ನಮ್ಮಲ್ಲಿ ತಳ ಓರ್ಕೊಂಡು ಬಿಟ್ಟಿದೆ. ಅನೇಕ ಸಂದರ್ಭಗಳಲ್ಲಿ ಠೆಂಗಡಿಜಿಯವರೇ ಹೇಳ್ತಿದ್ರಂತೆ, ಅವರು ಆಡುತ್ತಿರುವ ಮಾತು ವಿಚಾರ ಇವ್ಯಾವೋ ಅವ್ರ ಸ್ವಂತದ್ದಲ್ಲ, ನನ್ನ ಸ್ವಂತದ್ದಲ್ಲ. ಮೊದಲಿಂದನೇ ಭಾರತದಲ್ಲಿ ಇದ್ದಂಥ ಶಾಶ್ವತ ವಿಚಾರಗಳು ಕಾಲಕ್ಕೆ ತಕ್ಕ ಹಾಗೆ ಡಾಕ್ಟರ್ಜಿ ಮತ್ತು ಗುರುಜಿಯವರು ಅವುಗಳನ್ನು ಬದಲಾಯಿಸಿದರು. ಅದೇ ಬದಲಾಯಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಇದನ್ನು ಸಿಂಕ್ರನೈಸ್ ನಾವು ಮಾಡ್ತಾ ಇದ್ದೀವಿ ಅಂತ, ಹೀಗೆ ಕಾಲಕ್ಕೆ ತಕ್ಕ ಹಾಗೆ ಸಿಂಕ್ರನೈಸ್ ಆಗ್ತಾ ಇದೆ ಅಂತ ನಿರಂಕಾರವಾಗಿ ದತ್ತುಪಂತ ಠೆಂಗಡಿಜಿಯವರು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದು ಇದೆ. ಹೀಗಾಗಿ ಸಂಘದ ಕಾರ್ಯಕರ್ತ ಎಷ್ಟು ದತ್ತೋಪಂತ್ಜಿಯವ್ರನ್ನ ಈ ಥರ ಅಧ್ಯಯನ ಮಾಡ್ತಾ ಮಾಡ್ತಾ ಹೋದಂಗೆ ನಾನೇ ದತ್ತೋಪಂತ್ಜಿ ಅಂತ ಅನ್ನುವಷ್ಟರ ಮಟ್ಟಿಗೆ ಬಂದುಬಿಡ್ತಾನೆ. ಇದು ನನ್ನ ಸ್ವಂತದ ಅನುಭವಕ್ಕೆ ಬಂದಂತಹ ವಿಷಯವೂ ಕೂಡ ಹೌದು. ಒಬ್ಬ ಸಂಘದ ನಿಜವಾದ ಸಂಘದ ಕಾರ್ಯಕರ್ತ ಹೇಗಿರ್ಬೇಕಾಗಾದ್ರೆ ದತ್ತೋಪಂತ್ಜಿ ಅವರ ಅವನ ವಿಚಾರ ಹೇಗಿರಬೇಕು ಅಂದರೆ ದತ್ತೋಪಂತ್ಜಿಯವರು ಹಂಗಿರಬೇಕು. ಅವನ ನಡೆ ಹೆಂಗಿರಬೇಕು ಅಂತಂದರೆ ದತ್ತೋಪಂತ್ಜಿಯವರು ಹಂಗಿರಬೇಕು. ಅವನ ದೂರದೃಷ್ಟಿ ಹೇಗಿರಬೇಕು ಅಂತ ಹೇಳಿದರೆ ದತ್ತೋಪಂತ್ಜಿಯವರು ಹಂಗಿರಬೇಕು. ಈ ಥರ ದತ್ತೋಪಂತ್ಜಿಯವರು ಒಂದು ಉದಾಹರಣೆಯಾಗಿ, ಒಂದು ವೈಚಾರಿಕ ಉದಾಹರಣೆಯೂ ಹೌದು ಮತ್ತು ಪ್ರಾಯೋಗಿಕ ಉದಾಹರಣೆಯೂ ಆಗಿ ನಮ್ಮೆಲ್ಲರಿಗೆ ಮೇಲ್ಪಂಕ್ತಿ ಸ್ಥಾನದಲ್ಲಿ ಇದ್ದಾರೆ. ಇಂಥವರ ವಿಚಾರಗಳನ್ನು ನಾನು ಹೇಳುವುದು ಎಷ್ಟು ಪ್ರಭಾವವನ್ನು ಬೀರುತ್ತೋ ಗೊತ್ತಿಲ್ಲ. ಆದರೆ ಇವೆಲ್ಲವೂ ವಿಮರ್ಶೆಗನಿಕೆ ನಿಲ್ಕೋದಿಲ್ಲ. ಆದರೆ ಈ ವಿಚಾರಗಳನ್ನು ಈಗಿನ ಕಾಲದಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಪ್ರಸ್ತುತಪಡಿಸಲೇಬೇಕು ಅಂಥೇಳಿ ಒಂದಿಷ್ಟು ಅವುಗಳಲ್ಲಿ ವಿಭಾಗಗಳನ್ನು ಮಾಡಿ ಒಂದೊಂದು ವಿಷಯದ ಬಗ್ಗೆ ಅವರ ಚಿಂತನೆ, ಅವರ ವಾದ, ಅವರ ಇದು ಶ್ರುತಿ, ಅವರ ಕೃತಿ ಎಲ್ಲವನ್ನು ಸಂಕ್ಷಿಪ್ತವಾಗಿ ಇಡಲಿಕ್ಕೆ ನನ್ನ ಒಂದು ಸಣ್ಣ ಪ್ರಯತ್ನ ಇದು. ಮುಂದಿನ ನನ್ನ ಈ ಧ್ವನಿ ರೆಕಾರ್ಡಿಂಗ್ನಲ್ಲಿ ದತ್ತೋಪಂತ್ಜಿಯವರ ಧ್ಯೇಯವಾದ ಅನ್ನೋ ಒಂದು ವಿಷಯದ ಬಗ್ಗೆ ಒಂದು 15 ನಿಮಿಷ ನಾನು ಮಾತಾಡ್ತೇನೆ. ನಂತರ ಅದನ್ನು ಹೇಗೆ ಅವರ ಚಿಂತನೆಯ ದಿಸೆಯಲ್ಲಿ ಸ್ವಾಧ್ಯಾಯಕ್ಕೆ ಯೋಗ್ಯ ಅನ್ನೋ ವಿಷಯವನ್ನು ಕೂಡ 10 ನಿಮಿಷ ನಾನು ಹೇಳ್ತೇನೆ. ಆಸಕ್ತಿ ಇದ್ದವರು ಈ ದಿಸೆಯಲ್ಲಿ ಪ್ರಯತ್ನವನ್ನು ಮಾಡಬಹುದು. ಒಳ್ಳೆಯ ಚಿಂತನೆ ಇದ್ದಂಥ ಯಾವುದೇ ವಿಷಯವಾಗಿದ್ದರೂ ಕೂಡ ಅದು ಮಿದುಳಿನ ಶಕ್ತಿಯನ್ನು, ಸಾಮಾನ್ಯ ಜ್ಞಾನವನ್ನು ಮತ್ತು ಆತ್ಮಶಕ್ತಿಯನ್ನು ಖಂಡಿತ ಜಾಗೃತ ಮಾಡುತ್ತೆ. ನಾನೊಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೀನಿ. ಕನ್ನಡದ ಅನುವಾದವನ್ನು ಅಕಸ್ಮಾತ್ ನಾವು ಒಂದು ಡಿಕ್ಷನರಿಯಲ್ಲೋ ಗೂಗಲ್ ಟ್ರಾನ್ಸ್ಲೇಟರ್ನಲ್ಲಿ ಹಾಕಿದಾಗ ಕನ್ನಡ ಮತ್ತು ಅಥವಾ ಹಿಂದಿ ಈ ಅನುವಾದ ಮಾಡಿದರೆ ಸಿಗುವ ಅನುವಾದಿತ ಅರ್ಥಗಳು ಎಷ್ಟಿವೆನೋ ಅವೆಲ್ಲವುಗಳನ್ನು ಸಮೀಕರಿಸಿ ಎಲ್ಲವನ್ನು ಒಳಗೊಂಡಂಥ ವ್ಯಕ್ತಿತ್ವ, ಜೀವನ, ಆ ವ್ಯಕ್ತಿಗಳ ಮಾತು ಇವು ನಂತರ ಮೇಲ್ಪಂಕ್ತಿಯಾಗಿ ಉದಾಹರಣೆಗಳಾಗಿ ಶಾಶ್ವತವಾಗಿ ಸ್ಥಾಪಿತವಾಗಿ ಬಿಡುತ್ತೆ ಅಂತ ಒಂದು ಲೇಖನದಲ್ಲಿ ಬರೆದಿತ್ತು. ಉತ್ತರ ಪ್ರದೇಶದ ಮಥುರಾ ಹತ್ತಿರದ ಚಿಕ್ಕ ಗ್ರಾಮ ಚಂದ್ರಭಾಗ ಇಂತಹ ವ್ಯಕ್ತಿತ್ವದ ಸಾತ್ವಿಕ ಶಕ್ತಿಯ ಜನ್ಮಕ್ಕೆ ಸಾಕ್ಷಿಯಾಗಿ ನಿಂತಹ ಗ್ರಾಮ. 1916 ಸೆಪ್ಟೆಂಬರ್ 25ನೇ ತಾರೀಕು ಪಂಡಿತ್ ದೀನ್ ದಯಾಳಜಿಯವರ ಜನ್ಮ ಈ ಗ್ರಾಮದಲ್ಲಿ ಆಗುತ್ತೆ. ನಾವೆಲ್ಲರೂ ದೀನ್ ದಯಾಳಜಿಯವರ ಹೆಸರನ್ನು ಕೇಳಿರ್ತೀವಿ. ಏಕಾತ್ಮ, ಮಾನವ ದರ್ಶನ, ಆರ್ಥಿಕ ಅಧ್ಯಾತ್ಮ, ಹೀಗೆ ಒಂದಿಲ್ಲೊಂದು ಸಂಗತಿಯಲ್ಲಿ ದೀನ್ ದಯಾಳಜಿಯವರ ಹೆಸರನ್ನು ನಾವು ಸಂಘದ ಕಾರ್ಯಕರ್ತರು ಸಾಮಾನ್ಯವಾಗಿ ಕೇಳಿರ್ತೀವಿ. ದೀನ್ ದಯಾಳಜಿಯವರ ಜನ್ಮದ 4 ವರ್ಷದ ನಂತರ 1920ನೇ ಇಸ್ವಿ ನವೆಂಬರ್ 10ನೇ ತಾರೀಕು ಬಾಪುರಾವ್ ಮತ್ತು ಜಾನಕಿ ದೇವಿ ದಂಪತಿಗಳಿಗೆ ಪುತ್ರೋತ್ಸವ ಮಾನ್ಯ ದತ್ತೋಪಂತ ಠೆಂಗ್ಡಿಜಿಯವರು ಮಹಾರಾಷ್ಟ್ರದ ಆರ್ವಿ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಈ ದಂಪತಿಗಳಿಗೆ ಕೊಡ್ತಾರೆ. ಪಂಡಿತ್ಜಿಯವರ ಜನ್ಮದ ಸ್ಥಾನ ಬೇರೆ, ದತ್ತೋಪಂತ್ಜಿಯವರ ಜನ್ಮದ ಸ್ಥಾನವೂ ಬೇರೆ, ರಾಜ್ಯನೂ ಬೇರೆ, ಭಾಷೆ ಬೇರೆ, ಎಲ್ಲ ಬೇರೆ ಬೇರೆ ಇದ್ರೂ ಕೂಡ ಇವರಿಬ್ಬರ ಧ್ಯೇಯದ ಕಡೆಗಿನ ಪ್ರಯಾಣ ಏನಿದೆ ಅದು ಒಂದೇ ದಾರಿಯಾಗಿತ್ತು. ಇವರಿಬ್ಬರ ಅಂತಿಮ ಗುರಿ ಒಂದೇ, ಎರಡರಲ್ಲೂ ವ್ಯತ್ಯಾಸ ಏನು ಇದ್ದಿಲ್ಲ. ಹಾಗಾದರೆ ಒಂದು ಕಡೆ ಪಂಡಿತ್ ದೀನದಯಾಳಜಿಯವರು ಯಾವ ಧ್ಯೇಯವನ್ನು ನಂಬಿಕೊಂಡಿದ್ದು, ಯಾವ ಧ್ಯೇಯದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ರು, ಆ ಧ್ಯೇಯಕ್ಕೆ ಒಂದು ಲಾಜಿಕಲ್ ಟರ್ನ್ ಅಂತೇಳಿ ನಾವು ಕರಿತೀವಿ, ಅಥವಾ ತಾರ್ಕಿಕ ದಿಸೆ, ತಾರ್ಕಿಕ ಸಪೋರ್ಟ್. ಆ ತಾರ್ಕಿಕ ಮತ್ತು ತಾತ್ವಿಕ ಅಡಿಪಾಯವನ್ನು ಪಂಡಿತ್ಜಿಯವರು ಅಡಿಪಾಯವನ್ನು ಹಾಕಿದರೆ ಮೊನ್ನೆ ದತ್ತೋಪಂತ ಠೆಂಗ್ಡಿಜಿಯವರು ಆ ಧ್ಯೇಯವನ್ನು ಅನುಭವಿಸಿ ಜೀವಿಸಿ ಪ್ರಾತ್ಯಕ್ಷಿಕವಾಗಿ ಉದಾಹರಣೆಯಾಗಿ ತಮ್ಮನ್ನೇ ತಾವು ಉದಾಹರಣೆಯನ್ನಾಗಿ ಮಾರ್ಪಡಿಸಿಕೊಂಡಂಥ ವ್ಯಕ್ತಿತ್ವ ದತ್ತೋಪಂತ ಠೆಂಗ್ಡಿಜಿಯವರು. ಹೀಗಾಗಿ ಸಮಾಜದಲ್ಲಿ ಸ್ವಾಭಾವಿಕವಾಗಿ ಇಂತಹ ವ್ಯಕ್ತಿಗಳ ಮಾತಿನ ಪ್ರಭಾವ, ಮಾತುಗಳು ಸಮಾಜದಲ್ಲಿ ಒಳ್ಳೆಯ ಪರಿಣಾಮವನ್ನು ಬೀರಲಿಕ್ಕೆ ಶಕ್ಯ ಇದೆ. ನಮ್ಮ ದುರ್ದೈವ ಆಗಬೇಕು ಅಥವಾ ಇದು ಸ್ವಾಭಾವಿಕನೂ ಕೂಡ, ನಮ್ಮ ಹಿಂದಿನ ತಲೆಮಾರಿನವರು ದತ್ತೋಪಂತ್ಜಿಯವರ ಅಥವಾ ಪಂಡಿತ್ಜಿಯವರ ಅನೇಕ ಬೌದ್ಧಿಕಗಳನ್ನು ಕೇಳಿರಬಹುದು, ನಮಗೆ ಆ ಪುಣ್ಯ ಲಭಿಸಿಲ್ಲ. ಆದರೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಅನಿಸೋದು, ಅಥವಾ ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿಯೂ ಕೂಡ ದತ್ತೋಪಂತ್ಜಿಯವರ ಆ ಕೆಲಸ ಶಾಶ್ವತವಾಗಿ ನಮ್ಗೆ ಗೊತ್ತಿಲ್ಲದೇನೋ ಅಥವಾ ಗೊತ್ತಿಲ್ಲದೇನೋ ಅಥವಾ ಗೊತ್ತಿದ್ದೋ ನಮ್ಮಲ್ಲಿ ತಳ ಓರ್ಕೊಂಡು ಬಿಟ್ಟಿದೆ. ಅನೇಕ ಸಂದರ್ಭಗಳಲ್ಲಿ ಠೆಂಗ್ಡಿಜಿಯವರೇ ಹೇಳ್ತಿದ್ರಂತೆ, ಅವರು ಆಡುತ್ತಿರುವ ಮಾತು, ವಿಚಾರ ಇವ್ಯಾವೋ ಅವ್ರ ಸ್ವಂತದ್ದಲ್ಲ, ನನ್ನ ಸ್ವಂತದ್ದಲ್ಲ, ಮೊದಲಿಂದನೇ ಭಾರತದಲ್ಲಿ ಇದ್ದಂಥ ಶಾಶ್ವತ ವಿಚಾರಗಳು ಕಾಲಕ್ಕೆ ತಕ್ಕ ಹಾಗೆ ಡಾಕ್ಟರ್ಜಿ ಮತ್ತು ಗುರುಜಿಯವರು ಅವುಗಳನ್ನು ಬದಲಾಯಿಸಿದರು. ಅದೇ ಬದಲಾಯಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಇದನ್ನು ಸಿಂಕ್ರನೈಸ್ ನಾವು ಮಾಡ್ತಾ ಇದ್ದೀವಿ ಅಂತ, ಹೀಗೆ ಕಾಲಕಾಲಕ್ಕೆ ತಕ್ಕ ಹಾಗೆ ಸಿಂಕ್ರನೈಸ್ ಆಗ್ತಾ ಇದೆ ಅಂತ ನಿರಂಕಾರವಾಗಿ ದತ್ತೋಪಂತ ಠೆಂಗ್ಡಿಜಿ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದು ಇದೆ. ಹೀಗಾಗಿ ಸಂಘದ ಕಾರ್ಯಕರ್ತ ಎಷ್ಟು ದತ್ತೋಪಂತಿಯವ್ರನ್ನ ಈ ಥರ ಅಧ್ಯಯನ ಮಾಡ್ತಾ ಮಾಡ್ತಾ ಹೋದಂಗೆ ನಾನೇ ದತ್ತೋಪಂತಿ ಅಂತ ಅನ್ನೋ ಅಷ್ಟರ ಮಟ್ಟಿಗೆ ಬಂದುಬಿಡ್ತಾನೆ. ಇದು ನನ್ನ ಸ್ವಂತದ ಅನುಭವಕ್ಕೆ ಬಂದಂತಹ ವಿಷಯವೂ ಕೂಡ ಹೌದು. ಒಬ್ಬ ಸಂಘದ ನಿಜವಾದ ಸಂಘದ ಕಾರ್ಯಕರ್ತ ಹೇಗಿರ್ಬೇಕಾಗಾದ್ರೆ ಅಂದ್ರೆ ದತ್ತೋಪಂತಿ ಅವರ ಹೇಗಿರ್ಬೇಕು, ಅವನ ವಿಚಾರ ಹೇಗಿರಬೇಕು ಅಂದ್ರೆ ದತ್ತೋಪಂತಿ ಅವರ ಹಂಗಿರ್ಬೇಕು, ಅವನ ನಡೆ ಹೆಂಗಿರ್ಬೇಕು ಅಂತಂದ್ರೆ ದತ್ತೋಪಂತಿ ಅವರ ಹಂಗಿರ್ಬೇಕು, ಅವನ ದೂರದೃಷ್ಟಿ ಹೇಗಿರ್ಬೇಕು ಅಂತ ಹೇಳಿದ್ರೆ ದತ್ತೋಪಂತಿ ಅವರ ಹಂಗಿರ್ಬೇಕು. ಈ ತರ ದತ್ತೋಪಂತಿ ಅವರು ಒಂದು ಉದಾಹರಣೆಯಾಗಿ, ಒಂದು ವೈಚಾರಿಕ ಉದಾಹರಣೆಯೂ ಹೌದು ಮತ್ತು ಪ್ರಾಯೋಗಿಕ ಉದಾಹರಣೆಯೂ ಆಗಿ ನಮ್ಮೆಲ್ಲರಿಗೆ ಮೇಲ್ಪಂಕ್ತಿ ಸ್ಥಾನದಲ್ಲಿ ಇದ್ದಾರೆ. ಇಂಥವರ ವಿಚಾರಗಳನ್ನು ನಾನು ಹೇಳುವುದು ಎಷ್ಟು ಪ್ರಭಾವವನ್ನು ಬೀರುತ್ತೋ ಗೊತ್ತಿಲ್ಲ, ಆದರೆ ಇವೆಲ್ಲವೂ ವಿಮರ್ಶೆಗನಿಕೆ ನಿಲ್ಕೋದಿಲ್ಲ, ಆದರೆ ಈ ವಿಚಾರಗಳನ್ನು ಈಗಿನ ಕಾಲದಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಪ್ರಸ್ತುತಪಡಿಸಲೇಬೇಕು ಅಂಥೇಳಿ ಒಂದಿಷ್ಟು ಅವುಗಳಲ್ಲಿ ವಿಭಾಗಗಳನ್ನು ಮಾಡಿ ಒಂದೊಂದು ವಿಷಯದ ಬಗ್ಗೆ ಅವರ ಚಿಂತನೆ, ಅವರ ವಾದ, ಅವರ ಇದು ಶ್ರುತಿ, ಅವರ ಕೃತಿ ಎಲ್ಲವನ್ನು ಸಂಕ್ಷಿಪ್ತವಾಗಿ ಇಡಲಿಕ್ಕೆ ನನ್ನ ಒಂದು ಸಣ್ಣ ಪ್ರಯತ್ನ ಇದು. ಮುಂದಿನ ನನ್ನ ಈ ಧ್ವನಿ ರೆಕಾರ್ಡಿಂಗ್ನಲ್ಲಿ ದತ್ತೋಪಂಚಿಯವರ ಧ್ಯೇಯವಾದ ಅನ್ನೋ ಒಂದು ವಿಷಯದ ಬಗ್ಗೆ ಒಂದು 15 ನಿಮಿಷ ನಾನು ಮಾತಾಡ್ತೇನೆ. ನಂತರ ಅದನ್ನು ಹೇಗೆ ಅವರ ಚಿಂತನೆ ಆ ದಿಸೆಯಲ್ಲಿ ಸ್ವಾಧ್ಯಾಯಕ್ಕೆ ಯೋಗ್ಯ ಅನ್ನೋ ವಿಷಯವನ್ನು ಒಂದು 10 ನಿಮಿಷ ನಾನು ಹೇಳ್ತೇನೆ. ಆಸಕ್ತಿ ಇದ್ದವರು ಈ ದಿಸೆಯಲ್ಲಿ ಪ್ರಯತ್ನವನ್ನು ಮಾಡಬಹುದು. ಒಳ್ಳೆಯ ಚಿಂತನೆ ಇದ್ದಂಥ ಯಾವುದೇ ವಿಷಯವಾಗಿದ್ದರೂ ಕೂಡ ಅದು ಮಿದುಳಿನ ಶಕ್ತಿಯನ್ನು, ಸಾಮಾನ್ಯ ಜ್ಞಾನವನ್ನು ಮತ್ತು ಆತ್ಮಶಕ್ತಿಯನ್ನು ಖಂಡಿತ ಜಾಗೃತ ಮಾಡುತ್ತೆ. ನಾನೊಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೀನಿ.